ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ನನ್ನ ದೈವ ನೀನೇ
ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ದೇವದರ್ಶನ ಗುಡಾರ ಮತ್ತು ನ್ಯಾಯಪ್ರಮಾಣ. ದೇವದರ್ಶನ ಗುಡಾರದ ಬಗ್ಗೆ ನಾವು ಅನೇಕ ಸತ್ಯಗಳನ್ನು ಪ್ರತಿನಿತ್ಯವೂ ಕಲಿಯುವವರಾಗಿದ್ದೇವೆ. ದೇವದರ್ಶನವನ್ನು ದೇವರು ಯಾವ ಉದ್ದೇಶಕ್ಕೋಸ್ಕರ ಈ ಲೋಕದಲ್ಲಿ ಸ್ಥಾಪಿಸಿದನು, ಅದನ್ನು ನೋಡಿ ನಾವು ಹೇಗೆ ನಮ್ಮ ಜೀವಿತವನ್ನು ದೇವದರ್ಶನ ಗುಡಾರವಾಗಿ ಬದಲಾಯಿಸಿಕೊಳ್ಳಬೇಕು, ಅದರಲ್ಲಿರ್ತಕ್ಕಂತಹ ಬಣ್ಣಗಳು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ, ಇವುಗಳ ವಿಚಾರವಾಗಿ ನಾವು ಕಳೆದ ಸಂಚಿಕೆಯಿಂದ ಕಲಿತುಕೊಂಡು ಬಂದಿದ್ದೇವೆ. ಇವತ್ತಿನ ದಿನದಲ್ಲಿ ದೇವದರ್ಶನ ಗುಡಾರ ಯಾವ ರೀತಿಯಲ್ಲಿ ದೇವರ ಆಜ್ಞೆಗಳನ್ನು ಪ್ರತಿನಿಧಿಸ್ತಕ್ಕಂಥದ್ದಾಗಿದೆ, ದೇವರ ಆಜ್ಞೆ ಎಲ್ಲಿದೆ, ಅದರ ಉದ್ದೇಶ ಏನು ಅನ್ನುವಂಥ ವಿಚಾರವನ್ನು ನಾವು ಈ ದಿನದಲ್ಲಿ ನೋಡುವವರಾಗಿದ್ದೇವೆ. ಅದನ್ನು ನೋಡುವುದಕ್ಕೂ ಮೊದಲು ನಾವು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಅಪ್ಪ, ಈ ಒಂದು ಸಮಯದಲ್ಲಿ ನಿನ್ನ ಪಾದ ಸನ್ನಿಧಾನದಲ್ಲಿ ಬಂದು ನಿನ್ನ ವಾಕ್ಯವನ್ನು ಧ್ಯಾನಿಸಲು ನಾವು ಹೋಗುವವರಾಗಿದ್ದೇವೆ. ನಿನ್ನ ವಾಕ್ಯವನ್ನು ತೆಗೆದು ನಾವು ಧ್ಯಾನಿಸುವಾಗ ಪರಲೋಕದ ದೇವರು ನಿನ್ನ ಆತ್ಮನ ಮುಖಾಂತರವಾಗಿ ಮಾತನಾಡು ಸ್ವಾಮಿ. ನಮ್ಮ ಸ್ವಂತ ಬಲ ಜ್ಞಾನದಿಂದ ನಿನ್ನ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಅಸಾಧ್ಯ ಸ್ವಾಮಿ, ಆದರೆ ನಿನ್ನ ಪರಿಶುದ್ಧಾತ್ಮನ ಮಾರ್ಗದರ್ಶನ ನಮಗೆ ಅವಶ್ಯಕತೆ ಇದೆ. ನೀನು ಸ್ವಾಮಿ ನಮ್ಮ ಹೃದಯಗಳಲ್ಲಿ ಮಾತನಾಡು, ವಿಶೇಷವಾಗಿ ಕೇರುಗರ ಹೃದಯದಲ್ಲಿ ಅವರ ಮನಸ್ಸನ್ನು ತೆಗೆ ಸ್ವಾಮಿ, ಅವರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಆ ನಿಮಿತ್ತವಾಗಿ ಅವರು ಈ ಸತ್ಯವನ್ನು ಅರಿತುಕೊಂಡು ನಿನ್ನ ಪರಲೋಕ ರಾಜ್ಯಕ್ಕೆ ಅವರನ್ನು ಒಪ್ಪಿಸಿಕೊಟ್ಟು ಜೀವಿಸುವಂಥ ಮಕ್ಕಳಾಗುವ ಹಾಗೆ ಬದಲಾಯಿಸು, ಆಶೀರ್ವಹಿಸು. ನಮ್ಮ ಮಧ್ಯದಲ್ಲಿದ್ದು ಸ್ವಾಮಿ, ನಮ್ಮ ಹೃದಯದ ಆಲೋಚನೆಗಳು, ನಮ್ಮ ಮನಸ್ಸಿನ ಧ್ಯಾನವನ್ನು ಸ್ವಾಮಿ ನಿನಗೆ ಒಪ್ಪಿಸುವಾಗ ನೀನೇ ನಡೆಸು, ಆಶೀರ್ವಹಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ಕೇಳುಗರೇ, ದೇವದರ್ಶನ ಗುಡಾರದಲ್ಲಿ ದೇವರು ಮೋಶೆಗೆ ಯಾವ ರೀತಿಯಲ್ಲಿ ಅದನ್ನು ಮಾಡಬೇಕು ಅನ್ನುವುದನ್ನು ತೋರಿಸಿಕೊಟ್ಟನು. ಆದರೆ ಈ ದೇವದರ್ಶನ ಗುಡಾರವನ್ನು ಮೋಶೆ ಕಟ್ಟುವಂತಹ ಸಂದರ್ಭದಲ್ಲಿ ದೇವರು ಯಾವ ಒಂದು ವಸ್ತುವನ್ನು ಮೊದಲು ಮಾಡಬೇಕು ಎಂಬುದಾಗಿ ತಿಳಿಸಿದನು, ಅದರ ಅರ್ಥವೇನು ಎಂಬುದನ್ನು ನಾವು ನೋಡುವುದಾದರೆ ವಿಮೋಚನಾ ಕಾಂಡ 25:20-21 ತನಕ ನಾವು ಓದುವುದಾದರೆ ದೇವರ ವಾಕ್ಯ ಹೀಗೆ ತಿಳಿಸತಕ್ಕಂಥದ್ದಾಗಿದೆ. ಆ ಕಿರುಬಿಗಳು ಮೇಲಕ್ಕೆ ರೆಕ್ಕೆಗಳನ್ನು ಚಾಚುವಂತೆಯೂ ಕೃಪಾಶಾಸನವನ್ನು ತಮ್ಮ ರೆಕ್ಕೆಗಳಿಂದ ಮುಚ್ಚುವಂತೆಯೂ ಇರಬೇಕು. ಅವುಗಳ ಮುಖಗಳು ಎದುರು ಬದರಾಗಿ ಕೃಪಾಶಾಸನವನ್ನು ನೋಡುತ್ತಿರಬೇಕು. ಆ ಕೃಪಾಶಾಸನವನ್ನು ಮಂಜೂಸದ ಮೇಲಿಡಬೇಕು. ನಾನು ನಿನಗೆ ಕೊಡುವ ಆಜ್ಞೆ ಶಾಸನಗಳನ್ನು ಆ ಮಂಜೂಸದ ಒಳಗೆ ಇಡಬೇಕು. ದೇವರು ಈ ವಾಕ್ಯದಲ್ಲಿ ತಿಳಿಸುವಂಥವರಾಗಿದ್ದಾರೆ. ಮೊಟ್ಟ ಮೊದಲನೇದಾಗಿ ದೇವರು ಹೇಳ್ತಕ್ಕಂತಹ ಒಂದು ವಿಚಾರ ಏನೆಂದರೆ ಆ ಒಡಂಬಡಿಕೆಯ ಪೆಟ್ಟಿಯನ್ನು ಮಾಡಬೇಕು. ಆ ಪೆಟ್ಟಿಯ ಮೇಲೆ ಈ ಕಿರುಬಿಗಳನ್ನು, ಎರಡು ಕಿರುಬಿಗಳನ್ನು, ಆ ಕಿರುಬಿಗಳು ಇಬ್ಬರು ಸಹ ಒಂದಕ್ಕೆ ಒಂದು ಎದುರು ಬದರಾಗಿ ಮುಖವನ್ನು ನೋಡುವಂಥವರಾಗಬೇಕು. ಮತ್ತು ಅದರ ಮಧ್ಯದಲ್ಲಿ ಕೃಪಾಶಾಸನ, ಆ ಕೃಪಾಶಾಸನದ ಕೆಳಗಡೆ ಅಂದರೆ ಆ ಪೆಟ್ಟಿಯ ಒಳಗಡೆ ದೇವರ ಆಜ್ಞೆಗಳನ್ನು ಇಡಬೇಕು ಎಂಬುದಾಗಿ ದೇವರು ಮೋಶೆಗೆ ತಿಳಿಸುವಂಥವನಾಗಿದ್ದಾನೆ. ಆದರೆ ಪ್ರಿಯ ಕೇಳುಗರೇ, ಇಲ್ಲಿ ಬರ್ತಕ್ಕಂಥ ಪ್ರಶ್ನೆ, ದೇವರು ಕೆರೂಬಿಗಳನ್ನು ಯಾಕೆ ಕೃಪಾಶಾಸನವನ್ನು ನೋಡಬೇಕು, ಆ ಕೃಪಾಶಾಸನದ ಕೆಳಗಡೆ ಏನಿದೆ ಅನ್ನುವಂಥ ವಿಚಾರವನ್ನು ನಾವು ಗಮನಿಸುವುದಾದರೆ ಒಬ್ಬರಿಗೊಬ್ಬರು ಯಾವ ಉದ್ದೇಶಕ್ಕೋಸ್ಕರ ಕಿರೂಬಿಗಳು ಎದುರು ಬದರಾಗಿ ನೋಡಬೇಕು? ಒಂದು ವೇಳೆ ಮೇಲೆ ನೋಡಬಹುದಾಗಿತ್ತು, ಒಬ್ಬರನ್ನೊಬ್ಬರು ನೋಡುವಂತೆ ಮಾಡಬಹುದಾಗಿತ್ತು. ಯಾಕೆ ದೇವರು ಹೇಳುವಂಥವರಾಗಿದ್ದಾರೆ ಆ ಕಿರುಬಿಗಳು ಆ ಕೃಪಾಶಾಸನವನ್ನು ನೋಡಬೇಕು? ಯಾಕೆ ಎಂಬುದಾಗಿ ನಾವು ಗಮನಿಸುವುದಾದರೆ ಆ ಕೃಪಾಶಾಸನವನ್ನು ನೋಡತಕ್ಕಂಥವರಾಗಿದ್ದಾರೆ ಎರಡು ಇಬ್ಬರು ಕಿರುಬಿಗಳು. ಆ ಕೃಪಾಶಾಸನದ ಕೆಳಗಡೆ ದೇವರ ಆಜ್ಞೆ ಇರತಕ್ಕಂಥದ್ದಾಗಿದೆ. ಅಂದರೆ ಇದರ ಅರ್ಥವೇನು ಎಂಬುದಾಗಿ ನಾವು ನೋಡಬೇಕಾದರೆ ದೇವರು ಆತನು ಕೊಟ್ಟಿರ್ತಕ್ಕಂತಹ ಆಜ್ಞೆಗಳನ್ನು ನಮ್ಮ ಸ್ವಂತ ಬಲ ಜ್ಞಾನ ಶಕ್ತಿಯಿಂದ ನಾವು ಪಾಲಿಸಲು ಸಾಧ್ಯವಿಲ್ಲ. ದೇವರ ಕೃಪೆಯಿಂದ ನಾವು ಅವುಗಳನ್ನು ಕೈಗೊಂಡು ನಡೆಯಲು ಸಾಧ್ಯ ಎಂಬುದನ್ನು ನಾವು ಇದರ ಮೂಲಕವಾಗಿ ತಿಳಿದುಕೊಳ್ಳಬಹುದು. ಮತ್ತೊಂದು ರೀತಿಯಲ್ಲಿ ನಾವು ಇದನ್ನು ಅರ್ಥ ಮಾಡಿಕೊಳ್ಳುವುದಾದರೆ ಸತ್ಯವೇದ ತಿಳಿಸುವಂಥದ್ದಾಗಿದೆ. ಈ ಲೋಕದಲ್ಲಿ ದೇವದರ್ಶನ ಗುಡಾರ ಪರಲೋಕದ ಒಂದು ಛಾಯೆಯಾಗಿತ್ತು. ಪರಲೋಕದಲ್ಲಿರತಕ್ಕಂಥ ದೇವದರ್ಶನ ಗುಡಾರದ ಒಂದು ನೆರಳಾಗಿತ್ತು, ಛಾಯೆಯಾಗಿತ್ತು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಈ ಲೋಕದ ಮಂಜುಷಾ ಪೆಟ್ಟಿಗೆ ಮೇಲೆ, ಆ ಒಡಂಬಡಿಕೆಯ ಪೆಟ್ಟಿಯ ಮೇಲೆ ಕಿರುಬಿಗಳು ಕೃಪಾಶಾಸನವನ್ನು ನೋಡುವವರಾಗಿದ್ದಾರೆ ಎಂದರೆ ಪರಲೋಕದಲ್ಲಿ ಇರತಕ್ಕಂತಹ ಆ ಒಂದು ಆಲಯದಲ್ಲಿ ದೇವದೂತರು ಯಾವುದನ್ನು ನೋಡುವವರಾಗಿದ್ದಾರೆ ಅನ್ನುವಂಥ ವಿಚಾರ ನಮ್ಮ ಮುಂದೆ ಬರ್ತಕ್ಕಂಥದ್ದಾಗಿದೆ. ಹಾಗಾದರೆ ಪರಲೋಕದಲ್ಲಿರ್ತಕ್ಕಂಥ ದೇವದೂತರು ಯಾವುದನ್ನು ನೋಡುವವರಾಗಿದ್ದಾರೆ? ಪರಲೋಕದಲ್ಲಿ ದೇವದೂತರು ಕೃಪಾಶಾಸನವನ್ನು ನೋಡುವಂಥ ಅವಶ್ಯಕತೆ ಇದೆಯೇ? ಯಾಕೆ ಈ ಲೋಕದಲ್ಲಿ ದೇವದರ್ಶನ ಗುಡಾರದಲ್ಲಿ ಮಂಜೂಷದ ಮೇಲೆ ಕಿರುಬಿಗಳು ಕೃಪಾಶಾಸನವನ್ನು ನೋಡುವವರಾಗಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ನಮ್ಮ ಮಧ್ಯೆ ಬರ್ತಕ್ಕಂಥದ್ದಾಗಿದೆ. ಯಾಕೆ ಆ ಕೃಪಾಶಾಸನದ ಕೆಳಗಡೆ ದೇವರ ಆಜ್ಞೆ ಇತ್ತು ಎಂಬುದಾಗಿ, ಹತ್ತು ಆಜ್ಞೆಗಳನ್ನು ಆ ಕೃಪಾಶಾಸನದ ಕೆಳಗಡೆ ಅಂದರೆ ಒಡಂಬಡಿಕೆಯ ಪೆಟ್ಟಿಯ ಒಳಗಡೆ ಇಡಲಾಗಿತ್ತು ಎಂಬುದಾಗಿ, ಯಾವ ಉದ್ದೇಶಕ್ಕೋಸ್ಕರ ಹಾಗಾದರೆ ಈ ಕಿರುಬಿಗಳು ಆ ದೇವರ ಆಜ್ಞೆಯನ್ನು ಕೃಪಾಶಾಸನ ಮೂಲಕವಾಗಿ ನೋಡತಕ್ಕಂಥವರಾಗಿದ್ದಾರೆ? ಅದನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಬೇರೆ ಎಲ್ಲೋ ಒಂದು ಕಡೆ ದೇವರು ತನ್ನ ಆಜ್ಞೆಗಳನ್ನು ಇಟ್ಟಿದ್ದಾನೆ. ಯಾವ ಉದ್ದೇಶಕ್ಕೋಸ್ಕರ ಇಟ್ಟಿದ್ದಾನೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಂಡರೆ ಇದನ್ನು ನಾವು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಹಾಗಾದರೆ ದೇವರು ಒಡಂಬಡಿಕೆ ಪೆಟ್ಟಿಯನ್ನು ಬಿಟ್ಟು ಬೇರೆ ಯಾವುದರಲ್ಲಿ ದೇವರ ಆಜ್ಞೆಗಳನ್ನು ಇಟ್ಟಿದ್ದಾನೆ ಎಂಬುದನ್ನು ನಾವು ಹುಡುಕುವುದಾದರೆ ಇಬ್ರಿಯದವರಿಗೆ ಬರೆದ ಪುಸ್ತಕ 8:10 ದೇವರ ವಾಕ್ಯ ಹೀಗೆ ತಿಳಿಸತಕ್ಕಂಥದ್ದಾಗಿದೆ: ನನ್ನ ಆಜ್ಞೆಗಳನ್ನು ಅವರ ಮನಸ್ಸಿನಲ್ಲಿ ಇಡುವೆನು, ಅವರ ಹೃದಯದ ಮೇಲೆ ಅವುಗಳನ್ನು ಬರೆಯುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ಮತ್ತೊಂದು ಅರ್ಥದಲ್ಲಿ ದೇವರು ಹೇಳುವಂಥವರಾಗಿದ್ದಾರೆ, ನಾನು ನನ್ನ ಆಜ್ಞೆಗಳನ್ನು ಮನುಷ್ಯನ ಹೃದಯದಲ್ಲಿ ಬರೀತಕ್ಕಂಥವನಾಗಿದ್ದೇನೆ, ಅವರಿಗೆ ನಾನು ದೇವರಾಗಿದ್ದೇನೆ, ಅವರು ನನಗೆ ಮಕ್ಕಳಾಗಿದ್ದಾರೆ. ಹಾಗಾದರೆ ಈ ವಾಕ್ಯದ ಪ್ರಕಾರವಾಗಿ ನಾವು ನೋಡುವಂಥವರಾಗಿದ್ದೇವೆ. ಆತನ ಮಕ್ಕಳು ಯಾರೆಂದರೆ ಯಾರ ಹೃದಯದಲ್ಲಿ ದೇವರ ಆಜ್ಞೆಗಳನ್ನು ಬರೆಯಲಾಗಿದೆ ಅವರು ಆತನ ಮಕ್ಕಳು ಎಂಬುದಾಗಿ ಈ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ನಾವು ನೋಡಿದೆವು ಮಂಜೂಷ ಪೆಟ್ಟಿಗೆಯಲ್ಲಿ ಕೃಪಾಶಾಸನದ ಕೆಳಗಡೆ ದೇವರ ಆಜ್ಞೆಗಳನ್ನು ಇಡಲ್ಪಟ್ಟಿತು, ಆ ಆಜ್ಞೆಗಳನ್ನು ಕಿರುಬಿಗಳು ನೋಡುವಂಥವರಾಗಿದ್ದಾರೆ ಎಂಬುದಾಗಿ. ಇಲ್ಲಿ ದೇವರು ಹೇಳ್ತಕ್ಕಂಥವರಾಗಿದ್ದಾರೆ, ನಾನು ನಿಮ್ಮ ಹೃದಯಗಳಲ್ಲಿ ನನ್ನ ಆಜ್ಞೆಗಳನ್ನು ಬರೆದಿದ್ದೇನೆ ಎಂಬುದಾಗಿ. ಯಾಕೆಂದರೆ ಆ ಆಲಯದಲ್ಲಿ ಒಡಂಬಡಿಕೆಯ ಪೆಟ್ಟಿ ಒಳಗಡೆ ದೇವರ ಆಜ್ಞೆ ಇತ್ತು. ದೇವರು ಹೇಳುವಂಥವರಾಗಿದ್ದಾರೆ, ನೀನೇ ಆ ಆಲಯವಾಗಿದ್ದೀಯಾ? ಹಾಗಾದರೆ ನಾವು ದೇವರ ಆಲಯವಾಗಿರಬೇಕಾದ್ರೆ ನಮ್ಮ ಹೃದಯದಲ್ಲಿ ಆತನ ಆಜ್ಞೆಗಳು ಇಟ್ಟಿರ್ತಕ್ಕಂಥವರಾಗಿದ್ದಾರೆ. ಅಂದರೆ ದೇವದೂತರು ನಮ್ಮನ್ನು ಸಹ ನೋಡುವಂಥವರಾಗಿದ್ದಾರೆ. ಹೇಗೆ ಆ ಒಂದು ಕಿರುಬಿಗಳು ಕೃಪಾಶಾಸನದ ಕೆಳಗೆ ಇರತಕ್ಕಂಥ ದೇವರ ಆಜ್ಞೆಗಳನ್ನು ನೋಡುವಂಥವರಾಗಿದ್ದಾರೋ ಅದೇ ರೀತಿಯಲ್ಲಿ ನಮ್ಮ ಹೃದಯದ ಒಳಗಡೆ ಇಟ್ಟಿರ್ತಕ್ಕಂತಹ ಆಜ್ಞೆಗಳನ್ನು ಸಹ ನೋಡುವಂಥವರಾಗಿದ್ದಾರೆ. ಯಾಕೆ? ಅಲ್ಲಿ ದೇವರು ಕೃಪಾಶಾಸನದ ಒಳಗಡೆ ಇರತಕ್ಕಂತಹ ಆಜ್ಞೆಗಳನ್ನು ಕಿರುಬಿಗಳು ನೋಡಿದರು ಅಂದರೆ ನಮ್ಮ ಹೃದಯದಲ್ಲಿರ್ತಕ್ಕಂಥ ಆಜ್ಞೆಗಳನ್ನು ಅವರು ನೋಡುವಂಥವರಾಗಿದ್ದಾರೆ, ನಮ್ಮನ್ನು ಸಹ ನೋಡುವಂಥವರಾಗಿದ್ದಾರೆ. ಬೇರೆ ಯಾರನ್ನೆಲ್ಲ ದೇವದೂತರು ನೋಡಿದ್ದಾರೆ ಎಂಬುದಾಗಿ ನಾವು ದೇವರ ವಾಕ್ಯವನ್ನು ಹುಡುಕುವುದಾದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. 1 ತಿಮೋತಿ 3:16 ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ: ದೇವ ಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥವು ಗಂಭೀರವಾದದ್ದು ಎಂಬುದಕ್ಕೆ ನಾವೆಲ್ಲರೂ ಒಪ್ಪಿಕೊಳ್ಳುತ್ತೇವೆ. ಅದೇನೆಂದರೆ ಆತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು, ಆತ್ಮ ಸಂಬಂಧವಾಗಿ ಆತನೇ ಎದ್ದು ಸ್ಥಾಪಿಸಲ್ಪಟ್ಟನು, ದೇವದೂತರಿಗೆ ಕಾಣಿಸಿಕೊಂಡನು, ಅನ್ಯ ಜನರಲ್ಲಿ ಪ್ರಸಿದ್ಧಿ ಮಾಡಲ್ಪಟ್ಟನು, ಲೋಕದಲ್ಲಿ ನಂಬಲ್ಪಟ್ಟನು, ಪ್ರಭಾವ ಸ್ಥಾನಕ್ಕೆ ಏರಿಸಲ್ಪಟ್ಟನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಈ ವಾಕ್ಯ ಯಾರ ಬಗ್ಗೆ ಮಾತನಾಡತಕ್ಕಂಥದ್ದಾಗಿದೆ ಅಂತಂದರೆ ನಮ್ಮ ರಕ್ಷಕನಾದಂಥ ಯೇಸು ಸ್ವಾಮಿ ಮನುಷ್ಯಧಾರಿಯಾಗಿ ಬಂದಂತಹ ಸಂದರ್ಭದಲ್ಲಿ, ಈ ಲೋಕದಲ್ಲಿ ನಮ್ಮ ಹಾಗೆ ಮನುಷ್ಯನಾಗಿ ಜನಿಸಿ ಬಂದಂತಹ ಸಂದರ್ಭದಲ್ಲಿ ದೇವರ ವಾಕ್ಯ ತಿಳಿಸ್ತದೆ ಆತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು, ಆತ್ಮ ಸಂಬಂಧವಾಗಿ ಆತನೇ ಎಂದು ಸ್ಥಾಪಿಸಲ್ಪಟ್ಟನು. ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹ ವಾಕ್ಯ ಏನೆಂದರೆ ದೇವದೂತರಿಗೆ ಕಾಣಿಸಿಕೊಂಡನು. ಯೇಸು ಸ್ವಾಮಿ ಈ ಲೋಕದಲ್ಲಿ ಮನುಷ್ಯನಾಗಿ ಜೀವಿಸಿದಂತಹ ಆ ಕಾಲಘಟ್ಟದಲ್ಲಿ ದೇವದೂತರು ಆತನನ್ನ ನೋಡಿದ್ದಾರೆ. ಯಾವ ಉದ್ದೇಶಕ್ಕೋಸ್ಕರ ಆತನನ್ನ ನೋಡುವಂತೆಯವರಾಗಿದ್ದಾರೆ? ಅಲ್ಲಿ ಕೆರೂಬಿಗಳು ಕೃಪಾಶಾಸನದ ಕೆಳಗಡೆ ಇರತಕ್ಕಂತಹ ದೇವರ ಆಜ್ಞೆಯನ್ನು ನೋಡುವಂತೆಯವರಾಗಿದ್ದಾರೆ. ನಾವೇ ಆಲಯವಾಗಿರುವಾಗ ನಮ್ಮ ಹೃದಯದಲ್ಲಿ ಇಟ್ಟಿರ್ತಕ್ಕಂಥ ದೇವರ ಆಜ್ಞೆಗಳನ್ನ ದೇವದೂತರು ನೋಡುವಂತೆಯವರಾಗಿದ್ದಾರೆ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಾಗ ಅಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿಯನ್ನು ದೇವದೂತರು ನೋಡುವಂತೆಯವರಾಗಿದ್ದಾರೆ. ಮತ್ತೊಂದು ಕಡೆ ಪೌಲನು ಕೊರಿಂಥ್ಯದವರಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ 4:9 ಈ ರೀತಿಯಾಗಿ ತಿಳಿಸುವಂತವನಾಗಿದ್ದಾನೆ, ನೀವು ಲೋಕಕ್ಕೂ ದೂತರಿಗೂ ಮನುಷ್ಯರಿಗೂ ನೋಟವಾಗಿದ್ದೆವು ಎಂಬುದಾಗಿ ಬರೆಯುವಂತವನಾಗಿದ್ದಾನೆ. ಹಾಗಾದರೆ ಯೇಸು ಸ್ವಾಮಿಯನ್ನು ಮಾತ್ರವಲ್ಲ, ದೇವದೂತರು ನಮ್ಮನ್ನು ಸಹ ನೋಡುವಂತೆಯವರಾಗಿದ್ದಾರೆ. ಅದಕ್ಕೋಸ್ಕರ ಪೌಲ ಹೇಳುವಂತೆವನಾಗಿದ್ದಾನೆ, ನಾವು ಲೋಕಕ್ಕೂ ದೂತರಿಗೂ ಮನುಷ್ಯರಿಗೂ ನೋಟವಾಗಿದ್ದೇವೆ ಎಂಬುದಾಗಿ. ಹಾಗಾದರೆ ನಾವು ಮನುಷ್ಯರಾಗಿರುವ ನಾವು, ದೇವದೂತರು ನಮ್ಮನ್ನು ನೋಡುವಂತೆಯವರಾಗಿದ್ದಾರೆ. ದೇವದೂತರು ಯೇಸು ಸ್ವಾಮಿಯನ್ನು ನೋಡಿದರು, ನಮ್ಮನ್ನು ನೋಡುವವರಾಗಿದ್ದಾರೆ. ಯಾಕೆ ದೇವದೂತರು ಯೇಸು ಸ್ವಾಮಿಯನ್ನು ನಮ್ಮನ್ನು ಅಲ್ಲಿ ಕೃಪಾಶಾಸನದ ಕೆಳಗಡೆ ಇರತಕ್ಕಂತಹ ಆ ಒಂದು ಆಜ್ಞೆಯನ್ನು ನೋಡುವಂತೆಯವರಾಗಿದ್ದಾರೆ ಅಂದರೆ ಅವರಿಗೆ ಒಂದು ಸಂದೇಹವಿದೆ. ಆ ಸಂದೇಹ ಪರಿಹಾರ ಹೊಂದಬೇಕು. ಆ ಸಂದೇಹಕ್ಕೆ ಉತ್ತರವನ್ನು ಅವರು ಹುಡುಕುವಂತೆಯವರಾಗಿದ್ದಾರೆ. ಆ ಉತ್ತರವನ್ನು ಅವರು ಕಂಡುಕೊಳ್ಳುವ ಹೊರಗೂ ಸಹ ಅವರಿಗಿರ್ತಕ್ಕಂತಹ ಸಂದೇಶವನ್ನು ಈ ಆಜ್ಞೆಯನ್ನು ನೋಡುವುದರ ಮುಖಾಂತರವಾಗಿ ಅವರು ಪರಿಹರಿಸಿಕೊಳ್ಳಲು ಪ್ರಯತ್ನಿಸುವಂಥವರಾಗಿದ್ದಾರೆ. ಹಾಗಾದರೆ ಅವರು ಕ್ರಿಸ್ತನನ್ನು ನೋಡಿದಂಥ ಉದ್ದೇಶ ಏನು? ನಮ್ಮನ್ನು ನೋಡುವಂತೆ ಉದ್ದೇಶವೇನು? ಅವರಿಗಿದ್ದಂತಹ ಆ ಒಂದು ಸಂದೇಹವೇನು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನಾವು ಯೇಸು ಸ್ವಾಮಿ ಈ ಲೋಕದಲ್ಲಿರುವಾಗ ಸೈತಾನನಿಗೆ ಒಂದು ಹೆಸರನ್ನು ಇಡುವಂಥವರಾಗಿದ್ದಾರೆ. ಆ ಹೆಸರು ಏನು ಗೊತ್ತೇ? ಆ ಹೆಸರನ್ನು ನಾವು ಯೋಹಾನನು ಬರೆದ ಪುಸ್ತಕ 8:44 ನೋಡುವ ಬೇಕಾದರೆ ಅದರಲ್ಲಿ ಸೈತಾನನು ಅವನು ಕೊಲೆಗಾರ ಮತ್ತು ಸುಳ್ಳುಗಾರ, ಸುಳ್ಳಿಗೆ ತಂದೆ ಎಂಬುದಾಗಿ ಹೇಳುವಂತೆಯವರಾಗಿದ್ದಾರೆ. ಸೈತಾನನು ಆದಿಯಿಂದಲೇ ಸುಳ್ಳುಗಾರನು ಎಂಬುದಾಗಿ ಹೇಳುವಂತೆಯವರಾಗಿದ್ದಾರೆ. ಹಾಗಾದರೆ ಆದಿಯಿಂದಲೇ ಅವನು ಸುಳ್ಳುಗಾರನು ಅಂತಂದರೆ ಆದಿಕಾಂಡ ಪುಸ್ತಕದಿಂದ ಅಲ್ಲ ಪ್ರಿಯ ಕೇಳುಗರೆ. ಆದಿಯಿಂದಲೇ ಅವನು ಸುಳ್ಳುಗಾರ ಅಂದರೆ ಪರಲೋಕದಲ್ಲೇ ಸೈತಾನ ಸುಳ್ಳನ್ನ ಹೇಳಿದ್ದಾನೆ, ದೇವದೂತರನ್ನ ವಂಚಿಸಿ ತನ್ನ ಕಡೆ ಸೆಳೆದುಕೊಂಡಿದ್ದಾನೆ. ಅದಕ್ಕೋಸ್ಕರವೇ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಾಗ ಸೈತಾನನಿಗೆ ಹೇಳುವಂತೆಯವರಾಗಿದ್ದಾರೆ, ಆತನು ಸುಳ್ಳುಗಾರ, ಸುಳ್ಳಿಗೆ ತಂದೆ, ಆದಿಯಿಂದಲೇ ಆತನು ಸುಳ್ಳುವನ್ನ ಹೇಳುವವನಾಗಿದ್ದಾನೆ ಎಂಬುದಾಗಿ. ಹಾಗಾದರೆ ದೇವದೂತರಿಗಿರ್ತಕ್ಕಂಥ ಸಂದೇಹ ಏನೆಂದರೆ ಸೈತಾನ ಹೇಳಿದಂಥ ವಿಚಾರ ಸುಳ್ಳು ಅಥವಾ ದೇವರು ನಡೆದುಕೊಳ್ತಕ್ಕಂಥ ವಿಚಾರ ಸರಿಯೋ ಅನ್ನುವಂತಹ ಸಂದೇಹವನ್ನು ಬಗೆಹರಿಸಿಕೊಳ್ಳುವುದಕ್ಕೋಸ್ಕರ ದೇವದೂತರು ಯೇಸು ಸ್ವಾಮಿಯನ್ನು ನೋಡಿದರು. ದೇವದೂತರು ನಮ್ಮನ್ನು ನೋಡುವಂಥವರಾಗಿದ್ದಾರೆ. ಆ ನಿಮಿತ್ತವಾಗಿಯೇ ಅವರು ದೇವರ ಆಜ್ಞೆಗಳನ್ನು ನೋಡುವಂಥವರಾಗಿದ್ದಾರೆ. ಅದರ ಮುಖಾಂತರವಾಗಿ ಅವ್ರಿಗಿರ್ತಕ್ಕಂಥ ಗೊಂದಲಗಳನ್ನು ಪರಿಹರಿಸಿಕೊಳ್ಳುವಂಥವರಾಗಿದ್ದಾರೆ. ಹಾಗಾದರೆ ಸೈತಾನ ಪರಲೋಕದಲ್ಲಿ ಅವನು ಮಾಡಿದಂಥ ತಪ್ಪೇನು, ಅವನು ಹೇಳಿದಂಥ ಸುಳ್ಳೇನು ಅನ್ನುವುದನ್ನು ನಾವು ದೇವರ ವಾಕ್ಯದಿಂದ ಗಮನಿಸುವಾಗ ಯಾಕೆ ದೇವದೂತರು ಯೇಸು ಸ್ವಾಮಿಯನ್ನು ನಮ್ಮನ್ನು ನೋಡುವಂಥವರಾಗಿದ್ದಾರೆ ಅನ್ನುವಂಥದ್ದಕ್ಕೆ ನಾವು ಉತ್ತರವನ್ನು ಕಂಡುಕೊಳ್ಳಬಹುದಾಗಿದೆ. ಪ್ರಿಯ ಕೇಳುಗರೆ, ಎಜ್ಕೇಲ್ನ ಪ್ರವಾದನೆ ಗ್ರಂಥ 8:15 ಓದುವುದಾದರೆ ಅದರಲ್ಲಿ ಲೂಸಿಫರ್ ಅಂತಕ್ಕಂತಹ ಸೈತಾನನ ಬಗ್ಗೆ ಒಂದು ಪ್ರವಾದನೆಯನ್ನು ನುಡಿಯಲ್ಪಟ್ಟಿದೆ. ಅದರಲ್ಲಿ ಸೈತಾನನ ಬಗ್ಗೆ ಈ ರೀತಿಯಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ದೇವರು ಸೈತಾನನ ಕುರಿತು ಯಾವ ರೀತಿಯಲ್ಲಿ ವಿವರಿಸುವಂತವರಾಗಿದ್ದಾರೆ ಅಂದರೆ, ನಿನ್ನ ಸೃಷ್ಟಿಯ ದಿನದಿಂದ ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆಯು ನಿರ್ದೋಷವಾಗಿ ಕಾಣಿಸಿತು ಎಂಬುದಾಗಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅವನು ಹೇಳುವಂಥವನಾಗಿದ್ದಾನೆ. ಇಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ದೇವರ ವಾಕ್ಯವನ್ನು ಗಮನಿಸುವುದಾದರೆ ಆತನು ಹೇಳಿರ್ತಕ್ಕಂತಹ ಒಂದು ಸುಳ್ಳು, ಆತನು ಹೇಳಿರ್ತಕ್ಕಂಥ ವಿಚಾರ ಯಾವುದರ ಮೇಲೆ ಅವನು ಸುಳ್ಳನ್ನು ಹೇಳಿದ್ದಾನೆ ಅನ್ನುವಂಥದ್ದನ್ನು ನಾವು ಸತ್ಯವೇದದ ಮುಖಾಂತರವಾಗಿ ಗಮನಿಸುವುದಾದರೆ ಪರಲೋಕದಲ್ಲಿ ಅವನು ನಿರ್ದೋಷಿಯಾಗಿದ್ದನು ಅವನ ತಪ್ಪನ್ನು ಕಂಡುಹಿಡಿಯುವ ತನಕ. ಹಾಗಾದರೆ ಸೈತಾನನು ಪರಲೋಕದಲ್ಲಿ ದೈವದೂತರನ್ನ ವಂಚಿಸಿ ತನ್ನ ಕಡೆ ಸೆಳೆದುಕೊಳ್ಳಲು ಅವನು ಹೇಳಿದಂತ ಸುಳ್ಳು ಏನು ಎಂಬುದನ್ನ ಅರ್ಥ ಮಾಡಿಕೊಳ್ಳಬೇಕಾದರೆ ನಾವು ಯೋಬನ ಪುಸ್ತಕಕ್ಕೆ ಹೋಗಬೇಕು. ಯೋಬನ ಪುಸ್ತಕ 15:14-15 ಓದುವುದಾದರೆ ಅನೇಕ ಸಂದರ್ಭಗಳಲ್ಲಿ ನಾವು ಯೋಬನ ಪುಸ್ತಕವನ್ನ ಗಮನಿಸಬೇಕಾದರೆ ಯೋಬನ ಪುಸ್ತಕವನ್ನ ನಾವು ಅನೇಕ ಸಂದರ್ಭದಲ್ಲಿ ಓದ್ತಕ್ಕಂಥವರಾಗಿದ್ದೇವೆ. ಆದರೆ ನಾವು ನೆನೆಸ್ಕೊಳ್ತಕ್ಕಂಥವರಾಗಿದ್ದೇವೆ, ಯೋಬನ ಪುಸ್ತಕ ಕೇವಲ ಮೊದಲನೇ ಮತ್ತು ಕೊನೆಯ ಅಧ್ಯಾಯಗಳಲ್ಲಿ ಮಾತ್ರ ನಾವು ಅವುಗಳನ್ನು ಓದಿ ಅರ್ಥ ಮಾಡಿಕೊಳ್ಳುವಂಥವರಾಗಿದ್ದೇವೆ. ಆದರೆ ಆತನು ಪರಲೋಕದಲ್ಲಿ ಹೇಳಿದಂತಹ ಆ ಒಂದು ವಿಚಾರ ಸುಳ್ಳು ಏನು, ಆ ಹೋರಾಟ ಏನು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಲು ಯೋಬನ ಪುಸ್ತಕದಲ್ಲಿ 3:42-42 ನಾವು ಗಮನಿಸಬೇಕು. ಯೋಬನ ಪುಸ್ತಕವನ್ನು ನಾವು ನೋಡುವುದಾದರೆ ಯೋಬ 42:6-7 ತನಕ ಓದಬೇಕಾದ್ರೆ ಅಲ್ಲಿ ದೇವರು ಯೋಬನ ಜೊತೆಯಲ್ಲಿ ಮಾತನಾಡುವಂತವರಾಗಿದ್ದಾರೆ. ಏನನ್ನ ಹೇಳುವಂತವರಾಗಿದ್ದಾರೆ ಅಂದರೆ, ನನ್ನನ್ನ ಅಸಹಿಸಿಕೊಂಡು ಧೂಳಿನಲ್ಲಿಯೂ ಬೂದಿಯಲ್ಲಿಯೂ ಪಶ್ಚಾತ್ತಾಪ ಪಡುತ್ತೇನೆ ಅಂದನು. ಎಲ್ಲೋ ಒಂದು ಕಡೆ ಯೋಬನು ಸಹ ತಪ್ಪು ಮಾಡಿದ್ದಾನೆ. ಆ ಅನುಭವದ ಮುಖಾಂತರವಾಗಿ ಆತನ ಹೇಳ್ತಕ್ಕಂಥವನಾಗಿದ್ದಾನೆ. ಏನು ಹೇಳ್ತಕ್ಕಂಥವನಾಗಿದ್ದಾನೆ ಅಂದರೆ, ನಾನು ತಪ್ಪು ಮಾಡಿದ್ದೇನೆ ಎಂಬುದಾಗಿ ಒಪ್ಪಿಕೊಳ್ತಕ್ಕಂಥವನಾಗಿದ್ದಾನೆ. ಆಗ ದೇವರು ಯೋಬನ ಜೊತೆ ಮಾತನಾಡ್ತಕ್ಕಂಥವರಾಗಿದ್ದಾರೆ. ಏನು ಮಾತನಾಡ್ತಕ್ಕಂಥವರಾಗಿದ್ದಾರೆ? ಕರ್ತನು ಈ ಮಾತುಗಳನ್ನೆಲ್ಲ ಯೋಬನಿಗೆ ಹೇಳಿದ ಮೇಲೆ ಕರ್ತನು ತೇಮಾನನಾದ ಎಲಿಫಾಜನಿಗೆ, ನಿನ್ನ ಮೇಲೆಯೂ ನಿನ್ನ ಸ್ನೇಹಿತರಿಬ್ಬರ ಮೇಲೆಯೂ ಕೋಪಗೊಂಡಿದ್ದೇನೆ. ನೀವು ನನ್ನ ಸೇವಕನಾದ ಯೋಬನ ಪ್ರಕಾರ ನನ್ನ ವಿಷಯವಾಗಿ ಸರಿಯಾದದ್ದನ್ನ ಮಾತನಾಡಲಿಲ್ಲ ಎಂಬುದಾಗಿ ಹೇಳುವಂತವರಾಗಿದ್ದಾರೆ. ಹಾಗಾದರೆ ಎಲಿಫಾಜನು ಯೋಬನ ರೀತಿಯಲ್ಲಿ ಮಾತನಾಡಲಿಲ್ಲ, ದೇವರು ಅವನ ಮೇಲೆ ಕೋಪಗೊಂಡಿದ್ದಾನೆ. ಹಾಗಾದರೆ ಎಲಿಫಾಜನು ದೇವರಿಗೆ ವಿರುದ್ಧವಾಗಿ ಮಾತನಾಡಿದಂತ ಮಾತುಗಳು ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಯೋಬನ ಪುಸ್ತಕ 4:1 ನಾವು ನೋಡತಕ್ಕಂಥವರಾಗಿದ್ದೇವೆ. ಅಲ್ಲಿ ಅವನ ಜೊತೆ ಎಲಿಫಾಜನ ಜೊತೆ ಬಂದು ಮಾತನಾಡಿದಂತ ಆತ್ಮ ಯಾವುದು ಎಂಬುದನ್ನು ನಾವು ಅರ್ಥ ಮಾಡಿಕೊಂಡರೆ, ಸೈತಾನನು ಅವನ ಮುಖಾಂತರವಾಗಿ ಪರಲೋಕದಲ್ಲಿ ನಡೆದಂತಹ ಒಂದು ವಿಚಾರವನ್ನ ಈ ಲೋಕದಲ್ಲಿ ಎಲಿಫಾಜನ ಮುಖಾಂತರವಾಗಿ ಯೋಬನಿಗೆ ವ್ಯಕ್ತಪಡಿಸತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ದೇವರ ವಾಕ್ಯ ತಿಳಿಸತಕ್ಕಂಥನಾಗಿದ್ದಾನೆ. ಎಲಿಫಾಜನ ಮಾತಿನ ಬಗ್ಗೆ ಇಲ್ಲಿ ದೇವರು ಬರೀತಕ್ಕಂಥವರಾಗಿದ್ದಾರೆ. 4:12-16 ನಾವು ಓದುವುದಾದರೆ, ಒಂದು ಮಾತು ನನಗೆ ಗುಪ್ತವಾಗಿ ಬಂತು, ಆಗ ನಾನು ಗಾಢ ನಿದ್ರೆಯಲ್ಲಿದ್ದೆ, ಅದು ನನ್ನ ಭಯವನ್ನುಂಟು ಮಾಡುವಂತಿತ್ತು. ಯಾವುದೋ ಒಂದು ಆತ್ಮ ನನ್ನ ಮುಂದೆ ಹಾದು ಹೋಯಿತು. ಆತನ ಕಣ್ಣುಗಳ ಮುಂದೆ ಹಾದು ಹೋದ ಆ ಆತ್ಮ ಒಂದು ವಾಣಿಯನ್ನು ನುಡಿಯಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಂತವರಾಗಿದ್ದಾರೆ. ಎಲಿಫಾಜನ ಒಂದು ಗಾಢ ನಿದ್ರೆಯಲ್ಲಿ ಒಂದು ಆತ್ಮ ಅವನ ಒಳಗಡೆ ಬರ್ತಕ್ಕಂಥದ್ದಾಗಿದೆ. ಅದು ಯಾವ ಆತ್ಮ, ದುರಾತ್ಮವೋ ಅಥವಾ ಪರಿಶುದ್ಧಾತ್ಮವೋ, ಅದನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಮುಂದೆ ಆತನಿಗೆ ಕೇಳ್ತಕ್ಕಂಥ ಪ್ರಶ್ನೆಯ ನಿಮಿತ್ತವಾಗಿ ಅದು ದುರಾತ್ಮವೋ ಪರಿಶುದ್ಧಾತ್ಮವೋ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಮುಂದುವರಿದು ನಾವು ನೋಡಬೇಕಾದ್ರೆ, ಇದೇ ಯೋಬನ ಪುಸ್ತಕ 4:17-18 ಓದಬೇಕಾದ್ರೆ, ದೇವರಿಗಿಂತ ಮನುಷ್ಯನು ಹೆಚ್ಚು ನೀತಿವಂತನು, ಪುರುಷನು ತನ್ನನ್ನು ಉಂಟು ಮಾಡಿದವನಿಗಿಂತ ಹೆಚ್ಚು ನಿರ್ಮಲನು. ಸೈತಾನ ಯಾವಾಗಲೂ ಸಹ 99% ನಿಜವನ್ನೇ ಹೇಳ್ತಕ್ಕಂಥವನಾಗಿದ್ದಾನೆ. ಆದರೆ ಒಂದು ವಿಚಾರದಲ್ಲಿ ಅವನು ನಮ್ಮನ್ನ ಮೋಸ ಮಾಡತಕ್ಕಂಥವನಾಗಿದ್ದಾನೆ. ಆ ಒಂದು ವಿಚಾರದಲ್ಲೇ ಇವತ್ತು ಅನೇಕರು ಬಿದ್ದು ಹೋಗಿದ್ದಾರೆ. ಅದೇ ರೀತಿಯಾಗಿ ಸರಿಯಾಗಿ ಮಾತನಾಡಿ ನಂತರ ವಾಕ್ಯದಲ್ಲಿ ಅವನು ವಾಕ್ಯವನ್ನು ಬದಲಾಯಿಸಿ ಹೇಳುವಂಥವನಾಗಿದ್ದಾನೆ. ನೋಡಿ ಅವನು ಏನು ಹೇಳ್ತಕ್ಕಂಥನಾಗಿದ್ದಾನೆ 18 ಹೀಗೋ, ನನ್ನ ಸೇವಕರಲ್ಲಿ ಆತನು ನಂಬಿಕೆ ಇಡುವುದಿಲ್ಲ, ತನ್ನ ದೂತರಲ್ಲಿ ತಪ್ಪೆನಿಸುತ್ತಾನೆ. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಸೈತಾನನ ಆತ್ಮ ದುರಾತ್ಮ ಎಲಿಫಾಜನ ಆತ್ಮಕ್ಕೆ ಬಂದು ಮಾತನಾಡ್ತಕ್ಕಂಥದ್ದಾಗಿದೆ. ಏನನ್ನ ಮಾತನಾಡ್ತಕ್ಕಂಥದ್ದಾಗಿದೆ ಅಂದರೆ, ಹೀಗೋ ತನ್ನ ಸೇವಕರಲ್ಲಿ ಆತನು ನಂಬಿಕೆ ಇಡುವುದಿಲ್ಲ, ತನ್ನ ದೂತರಲ್ಲಿ ತಪ್ಪೆನಿಸುವುದಿಲ್ಲ. ಹಾಗಾದರೆ ತನ್ನ ಸೇವಕರಲ್ಲಿ ನಂಬಿಕೆ ಇಡುವುದಿಲ್ಲ, ತನ್ನ ದೂತರಲ್ಲಿ ತಪ್ಪೆನಿಸುತ್ತಾನೆ ಅಂದರೆ, ಈ ವಾಕ್ಯ ದೇವರನ್ನ ಮೆಚ್ಚಿಸುವಂಥದ್ದಿದೆಯೋ, ದೇವರನ್ನ ದೂರುವಂಥ ರೀತಿಯಲ್ಲಿ ಇದೆಯೋ, ದೇವರನ್ನ ದೂರುವಂಥದ್ದಲ್ಲಿದೆ. ಅದಕ್ಕೋಸ್ಕರವೇ ದೇವರು ಎಜ್ಕೇಲ್ನ ಪುಸ್ತಕ 28:15 ನಿನ್ನ ಸೃಷ್ಟಿಯ ದಿನದಿಂದ ನಿನ್ನ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆಯು ದುರ್ದೋಷವಾಗಿತ್ತು, ನಿರ್ದೋಷವಾಗಿತ್ತು ಎಂಬುದಾಗಿ ದೇವರು ಹೇಳುವಂಥವರಾಗಿದ್ದಾರೆ. ಹಾಗಾದರೆ ಲೂಸಿಫರ್ ಪರಲೋಕದಲ್ಲಿ ಅವನು ಹೇಳುವಂಥವನಾಗಿದ್ದಾನೆ, ನಿಮ್ಮ ದೇವರು ದೇವದೂತರನ್ನೇ ನಂಬಲಿಲ್ಲ, ಸೇವಕರ ಮೇಲೆ ನಂಬಿಕೆ ಇಡಲಿಲ್ಲ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಇದೇ ಒಂದು ವಾಕ್ಯವನ್ನು ಮತ್ತೊಂದು ಸುತ್ತಿನಲ್ಲಿ ಎಲಿಫಾಜ ಇದೇ ವಾಕ್ಯವನ್ನು ಬೇರೆ ರೀತಿಯಲ್ಲಿ ಹೇಳುವಂಥವನಾಗಿದ್ದಾನೆ. ಏನು ಹೇಳ್ತಕ್ಕಂಥವನಾಗಿದ್ದಾನೆ ಅಂದರೆ, ಯೋಬನ ಪುಸ್ತಕ 15:14-15 ನೋಡಬೇಕಾದರೆ, ನಿರ್ಮಲನಾಗುವ ಹಾಗೆ ಮನುಷ್ಯನು ಎಷ್ಟರವನು, ನೀತಿವಂತನಾಗಿರುವ ಹಾಗೆ ಸ್ತ್ರೀಯಿಂದ ಹುಟ್ಟಿದವನು ಯಾರು ಹೀಗೋ ತನ್ನ ಪರಿಶುದ್ಧರಲ್ಲಿ ಆತನು ನಂಬಿಕೆ ಇಡುವುದಿಲ್ಲ. ಹೌದು, ಆಕಾಶಗಳು ಆತನ ದೃಷ್ಟಿಯಲ್ಲಿ ನಿರ್ಮಲವಲ್ಲ ಎಂಬುದಾಗಿ ಮತ್ತೆ ಅವನು ದೇವರ ಮೇಲೆ ತಪ್ಪರಿಸುವಂತವನಾಗಿದ್ದಾನೆ. ಅಂದರೆ ಎಲಿಫಾಜ್ ಏನು ಹೇಳ್ತಕ್ಕಂಥವನಾಗಿದ್ದಾನೆ, ಆತನಲ್ಲಿರ್ತಕ್ಕಂಥ ಆತ್ಮ ಹೇಳ್ತಕ್ಕಂಥದ್ದಾಗಿದೆ, ಮನುಷ್ಯನು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯಲು ಸಾಧ್ಯವಿಲ್ಲ ಎಂಬುದಾಗಿ ಅವನು ಹೇಳ್ತಕ್ಕಂಥವನಾಗಿದ್ದಾನೆ. ಆ ದೇವರ ಆಜ್ಞೆಗಳು ನೀತಿ ಆಜ್ಞೆಗಳು, ಪರಿಶುದ್ಧವಾದಂತಹ ಆಜ್ಞೆಗಳು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಆದರೆ ಸೈತಾನ ಯೋಬನಿಗೆ ನೀನು ನೀತಿವಂತನಾಗಿ ನಡೆಯಲು ಮನುಷ್ಯನಿಂದ ಸಾಧ್ಯವಿಲ್ಲ ಎಂಬುದಾಗಿ ಹೇಳುವಂತವನಾಗಿದ್ದಾನೆ, ಮೋಸ ಮಾಡುವಂತವನಾಗಿದ್ದಾನೆ. ಪರಲೋಕದಲ್ಲಿ ಇರ್ತಕ್ಕಂಥ ಹೇಳಿದಂತಹ ತಪ್ಪನ್ನ ಈ ಲೋಕದಲ್ಲಿ ಅವನು ಹೇಳಿ ವಂಚಿಸುವಂತವನಾಗಿದ್ದಾನೆ. ಆದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯೋಹಾನನ ಬರೆದ ಪತ್ರಿಕೆ 3:6 ಓದಬೇಕಾದ್ರೆ, ಆತನಲ್ಲಿ ನೆಲೆಗೊಂಡಿರುವವನು ಪಾಪ ಮಾಡುವನು, ಪಾಪ ಮಾಡನು, ಆತನು ಪಾಪ ಮಾಡದೆ ಜೀವಿಸ್ತಕ್ಕಂಥವನಾಗಿದ್ದಾನೆ. ದೇವರಿಂದ ಹುಟ್ಟುವವನು ಪಾಪ ಮಾಡುವುದಿಲ್ಲ, ದೇವರಿಂದ ಹುಟ್ಟಿದವನು ಈ ಲೋಕವನ್ನು ಜಯಿಸುತ್ತದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಸೈತಾನನು ಪರಲೋಕದಲ್ಲಿ ಹೇಳಿರ್ತಕ್ಕಂತಹ ಆ ಒಂದು ಸಂದೇಹದ, ದೇವರ ಆಜ್ಞೆಗೆ ವಿರುದ್ಧವಾಗಿ ಹೇಳಿರ್ತಕ್ಕಂಥ ಸಂದೇಹವನ್ನು ಅರ್ಥ ಮಾಡಿಕೊಳ್ಳಲು ಈ ಲೋಕದಲ್ಲಿ ದೇವದೂತರು ನಮ್ಮನ್ನು ನೋಡ್ತಕ್ಕಂಥವರಾಗಿದ್ದಾರೆ. ಯೇಸು ಸ್ವಾಮಿಯನ್ನು ನೋಡಿದ್ದಾರೆ, ನಮ್ಮನ್ನು ನೋಡ್ತಕ್ಕಂಥರಾಗಿದ್ದಾರೆ. ಅದಕ್ಕೋಸ್ಕರವೇ ಕಿರುಬಿಗಳು ದೇವರ ಆಜ್ಞೆಗಳನ್ನು ನೋಡ್ತಕ್ಕಂಥರಾಗಿದ್ದಾರೆ, ನಮ್ಮನ್ನು ನೋಡ್ತಕ್ಕಂಥರಾಗಿದ್ದಾರೆ. ನಾವು ಪಾಪದಲ್ಲಿ ಬಿದ್ದಾಗ ಆ ಸಂದೇಹ ಅವರಿಗೆ ಹೆಚ್ಚಾಗ್ತಕ್ಕಂಥದ್ದಾಗಿದೆ, ಅದನ್ನು ಜಯಿಸುವಾಗ ಆ ಸಂದೇಹ ಪರಿಪೂರ್ಣವಾಗ್ತಕ್ಕಂಥದ್ದಾಗಿದೆ. ಹಾಗಾಗಿ ದೇವರು ನಮ್ಮ ಹೃದಯಗಳಲ್ಲಿ ಆತನ ಆಜ್ಞೆಗಳನ್ನು ಇಟ್ಟಿದ್ದಾನೆ. ದೇವದೂತರು ನಮ್ಮನ್ನು ನೋಡ್ತಕ್ಕಂಥರಾಗಿದ್ದಾರೆ. ನಮ್ಮ ಸ್ವಂತ ಬಲದಿಂದ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯಲು ಸಾಧ್ಯವಿಲ್ಲ, ನಾವು ಆತನ ಮೇಲೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯಲು ಸಾಧ್ಯ. ಹಾಗಾಗಿ ಹೌದು, ದೇವದೂತರು ನನ್ನ ನೋಡ್ತಕ್ಕಂಥರಾಗಿದ್ದಾರೆ, ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯಲು ಸಾಧ್ಯ ಎಂಬುದಾಗಿ ಹೇಳುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಹೌದು ಈ ಲೋಕದಲ್ಲಿ ನಾವು ಪಾಪಿಗಳಾಗಿದ್ದೇವೆ, ನಿನ್ನ ಆಜ್ಞೆಗಳನ್ನು ಮೀರಿ ನಡೆಯುವಂಥವರಾಗಿದ್ದೇವೆ. ಸ್ವಾಮಿ, ನೀನು ನಿನ್ನ ವಾಕ್ಯದ ಮುಖಾಂತರವಾಗಿ ತುಂಬಿಸು, ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯಲು ನಮಗೆ ಶಕ್ತಿ ಬಲವನ್ನು ಅನುಗ್ರಹಿಸಿಕೊಟ್ಟು ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವಂತಿದ್ದೇವೆ ನಮ್ಮ ತಂದೆಯೇ. ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.